ಇದೆ ನೋಡ್ಬೇಕಾಗ ಕೆಲಸ ಆಗಬೇಕು. ಮೈಸೂರಿಗೆ ಬಸ್ ಎಷ್ಟೊತ್ತಿಗೆ? 2 ಗಂಟೆಗೆ. ನಾನು ಬೇಗ ಹೋಗಬೇಕು, ಹಾಗಿದ್ರೆ ಈ ಬಸ್ ಕ್ಯಾಚ್ ಮಾಡಿ. ಇಲ್ಲ, ಬೇಗ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಇದೆ, ಅಷ್ಟು ರೀತಿಯಲ್ಲಾಗಬೇಕು. ಆ ಕೇಳ್ತಾ ಕೇಳ್ತಾ ಹೋದಂತೆ ಉತ್ತರ ಕ್ಲಾರಿಫೈ ಹೆಚ್ಚೆಚ್ಚು ಸ್ಪಷ್ಟ ಆಗ್ತಾ ಹೋಗುತ್ತೆ. ನಮ್ಮ ಪ್ರಶ್ನೆ ಹೆಚ್ಚು ಸ್ಪಷ್ಟವಾಗ್ತಾ ಹೋದಂತೆ ಉತ್ತರ ಸ್ಪಷ್ಟವಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ ನೋಡಿ, ಹುಡುಗನಿಗೆ ಹುಡುಗನಿಗೆ ಸ್ವಲ್ಪ ಏನೋ ಆರೋಗ್ಯ ಸರಿ ಇಲ್ಲ, ಬೇಗ ವಾಸಿ ಆಗಬೇಕು. ಯಾತಕ್ಕೆ? ನಾಳೆ ಮದುವೆ ಇಟ್ಕೊಂಡಿದ್ದೇವೆ. ಆ ಡಾಕ್ಟರ್ ಆಮೇಲೆ ಹೇಳಿದ್ರೆ ಮೊದಲೇ ಹೇಳಬಾರ್ದಾಗಿತ್ತೆ ಅಂತ ಕೇಳ್ತಾನು. ಎಷ್ಟೋ ಸತ್ಕೆಲ್ಲ ಔಷಧಿಗಳು ಕೊಡಬೇಕಾದ್ರೆ ಮೊದಲೇ ಹೇಳಬಾರ್ದಾಗಿತ್ತೆ. ಹಾಗಿದ್ರೆ ಈ ಕ್ರಿಕೆಟ್ ಆಟಗಾರರು ಪೆಟ್ಟು ತಿಂದು ಬಿಟ್ಟಿರ್ತಾರಲ್ಲ, ಅರ್ಧ ಆಟೆ ರಿಟೈರ್ಡ್ ಹಲ್ಟ್ ಆಗಿಬಿಡ್ತಾರಪ್ಪ. ಆಮೇಲೆ ಸೋತು ಮೆಂಟಲಿ ಹಲ್ಟ್ ಆಗ್ತಾರೆ, ಅದು ಬೇರೆ. ಮೊದಲು ಫಿಸಿಕಲಿ ಹಲ್ಟ್ ಆಗಿರ್ತಾರೆ, ಆಮೇಲೆ ಕೇಳ್ತಾರೆ. ತಷ್ಟ ಔಷಧಿ ಕೊಡ್ತಾರೆ ಡಾಕ್ಟ್ರೆ, ಹಾಕಿ ಕೊಡ್ತಾರೆ ಗೊತ್ತೇನೋ. ಅವನು ವಾಪಸ್ ಹೋದವನು ಇನ್ನೊಬ್ಬನ ಔಟ್ ಆಗ ಹೊತ್ತಿಗೆ ತಾನು ಮತ್ತೆ ಬ್ಯಾಟ್ ಮಾಡಕ್ಕೆ ಬರಬೇಕು. ಅಂತ ಸ್ಟಿಚಸ್ ಹಾಕಿ ಪೇನ್ ಕಿಲ್ಲರ್ ತಗೊಂಡು ಕಳಿಸ್ಕೊಡ್ತಾರೆ. ಎಂಥ ಟ್ರೀಟ್ಮೆಂಟ್ ಬೇಕಾದೀಗ? ಒಂದು ಕಡೆ ಅವನ ಆರೋಗ್ಯ ಸರಿ ಹೋಗಬೇಕು, ಆಟೋನ ಮುಂದುವರಿಸಬೇಕು. ಆದರೆ ಬೇರೆಯವರು ಮಾಡಿದಾಗ ಆ ರೀತಿ ಕೊಡೋದಿಲ್ಲ, ವಾಸಿಯಾಗಬೇಕಷ್ಟೇ. ತಷ್ಟ ತಯಾರಾಗಬೇಕಾದ ಕಾರಣ ಇಲ್ಲ. ಯಾತಕ್ಕೆ ಹೇಳಿದೆ ಅಂದರೆ, ಸರಿಯಾದ ಉತ್ತರ ಸಿಗಬೇಕು ಅಂತಿದ್ರೆ ಪ್ರಶ್ನೆನೂ ಅಷ್ಟೇ ಸರಿಯಾಗಿರಬೇಕು. ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ನಿಶ್ಚಿತಂ ಒಂದು ಅಬ್ಜೆಕ್ಟಿವ್ ಇಲ್ಲಿ. ನಿಶ್ಚಿತಂ ಶ್ರೇಯ ಸ್ಯಾತ್ ತತ್ ಬ್ರೂಹಿ. ನಿಶ್ಚಿತವಾದ ಶ್ರೇಯಸ್ಸಾಗಬೇಕಲ್ಲ, ಅದನ್ನು ಹೇಳು ಬ್ರೂಹಿ. ಸರಿ, ಅದನ್ನು ಹೇಗೆ ಹೇಳಬೇಕು ಅಂದರೆ ನಿಶ್ಚಿತಂ ಬ್ರೂಹಿ, ನಿಶ್ಚಿತವಾಗಿ ಹೇಳು. ನಿಶ್ಚಿತ ಅಂಬುದು ಅಬ್ಜೆಕ್ಟಿವೂ ಹೌದು, ಅಡ್ವರ್ಬು ಹೌದು. ಇದು ಗೀತೆಯ ಪದದ ವೈಶಿಷ್ಟ್ಯ. ನಿಶ್ಚಿತವಾದ ಶ್ರೇಯಸ್ಸಾಗಬೇಕು, ನೀನು ಖಚಿತವಾಗಿ ನನಗೆ ಹೇಳು. ಈ ರೀತಿ ಯಾವಾಗ ಒತ್ತು ಕೊಟ್ಟು ಮಾತಾಡ್ತಾನಲ್ಲ, ಆಗ ಭಗವದ್ಗೀತೆಯಂಥ ಗ್ರಂಥ ಸಿಗುತ್ತದೆ. ಎಷ್ಟೋ ಜನ ಇರ್ತಾರೆ, ಅಂಗಡಿಗೆ ಹೋಗಿರ್ತಾರೆ, ಏನೋ ತೊಗೊಂಬಂತಾರೆ, ಇಲ್ಲ ಅಂತ ವಾಪಸ್ ಬಂದ್ಬಿಡ್ತಾನೆ. ತಕ್ಷಣ ಹೋಗ್ತಾನೆ, ವಾಪಸ್ ಬಂದೇ ಬಿಡ್ತಾನೆ. ಆಗ ಹೇಳ್ತಾರೆ, ಬರೀ ಹೋಗಿ ವಾಪಸ್ ಬಂದಿದ್ದಲ್ಲ ಅಲ್ಲಯ್ಯ, ನೀವು ಇಲ್ಲ ಬೇರೆ ಥರ ಬರೋದಾಗಿತ್ತಾ, ನೀವು ಹೇಳಿಲ್ವಲ್ಲ ಅಂತ ಹೇಳಿಬಿಡ್ತಾನೆ. ನೀವು ಹೇಳಿರಲಿಲ್ಲವಲ್ಲ, ಸಿಕ್ಕರೆ ತೊಗೊಂಬ ಅಂತ ಹೇಳಿದ್ರೆ ತಂದು ಬಂದುಬಿಟ್ಟೆ ವಾಪಸ್ಸು. ಏನು ಹೇಳ್ತಾನೆ, ಈ ಔಷಧಿ ತೊಗೊಂಡು ಬಾ, ಅಕಸ್ಮಾತ್ ಸಿಗದೆ ಹೋದರೆ ಈಕ್ವಲೆಂಟ್ ಇದನ್ನು ತೊಗೊಂಡು ಬಾ ಅಂತ ಹೇಳಿರ್ತಾನೆ. ಅವಾಗ ಏನಾಗುತ್ತೆ, ತರಲೇಬೇಕು ಆ ರೀತಿ ಹೇಳಬೇಕು. ಅಂದರೆ ಹೇಳೋ ರೀತಿ ಕೇಳೋ ರೀತಿ ಸ್ಪಷ್ಟವಾಗಬೇಕು. ಮತ್ತು ಅಧ್ಯಾತ್ಮದ ಬಗ್ಗೆ ನಾವು ಅಷ್ಟು ತೀವ್ರವಾಗಿ ಕೇಳೋದಿಲ್ಲೇ ಇಲ್ಲ. ನಾವು ನಮಗೇನೋ ಸಂಕಟ ಬಂದಿರುತ್ತೆ, ಅದು ಹೋಗ್ಲಿಕ್ಕೆ ಏನು ಮಾಡಬೇಕಷ್ಟೇ, ಅದು ಸಾಲು. ನಮ್ಮ ಸಂಪೂರ್ಣವಾದಂಥ ಆರೋಗ್ಯ ಸುಧಾರಿಸ್ತಕ್ಕಂಥ ಇಚ್ಛೆ ದೇಹದ ಬಗ್ಗೆ ಬಂದ ಹಾಗೆ, ನಮ್ಮ ಮನಸ್ಸಿನ ಸಂಪೂರ್ಣವಾದಂತಹ ಸಿದ್ಧಿ ಅಧ್ಯಾತ್ಮದ ಕಡೆಗೆ ಹೋಗೋ ಹಾಗೆ ನಾವು ಕೇಳಬೇಕು. ಆಗ ಬರೋ ಯಶಸ್ಸು ಬೇರೆ, ಸುಮ್ಮನೆ ಬರೋ ಯಶಸ್ಸೇ ಬೇರೆ. ಭಗವಂತ ತಾನೇ ಮುಂದೆ ಹೇಳುತ್ತಾನೆ. ಹೇಗೆ ಕೇಳಿ ಪ್ರಶ್ನೆ ಕೇಳಬೇಕು ಅಂತ ಅರ್ಜುನ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪ್ರಣಿಪಾತ ಪರಿಪ್ರಶ್ನ ಸೇವ. ಪ್ರಣಿಪಾತವನ್ನು ಮಾಡಬೇಕು, ಪರಿಪ್ರಶ್ನವನ್ನು ಮಾಡಬೇಕು. ಪರಿಪ್ರಶ್ನ ಅಂದರೆ ಇಂಥ ಪ್ರಶ್ನೆ, ಪರಿತಃ ಪ್ರಶ್ನೆ, ಎಲ್ಲ ರೀತಿಯಿಂದನೂ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿರಬೇಕು. ಇವತ್ತು 90% ಪಾಲು ಉತ್ತರಗಳು ಸರಿಯಾಗಿ ಸಿಕ್ಕಲಿಲ್ಲ ಅಂದರೆ ಅದು ಮೊದಲ ಕಾರಣ ಪ್ರಶ್ನೆಯೇ ಸರಿ ಇರಲಿಲ್ಲ ಎಂಬುದೇ ಕಾರಣ. ಅದಕ್ಕೆ ಅರ್ಜುನ ಅದಕ್ಕೆ ಒತ್ತು ಕೊಟ್ಟು ಹೇಳಿದ, ಯಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ಅದನ್ನು ನನಗೆ ಹೇಳು. ಹೇಳೋದು ನನಗೆ ಅಂತ ಅರ್ಥ ಆಗೋದಿಲ್ವಾ? ಮೇ ಅಂತ ಮತ್ತೆ ಸೇರಿಸ್ತಾನೆ. ಸ್ಟ್ರೆಸ್ ಕೊಡೋದಕ್ಕೆ ಹೇಳಿದ ಮಾತೆಲ್ಲ ಕೂಡ ಇನ್ನೂ ಎಂಫಸಿಸ್ ಕೊಡಲಿಕ್ಕೋಸ್ಕರ ಒತ್ತಿ ಒತ್ತಿ ಹೇಳ್ತಾನೆ. ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯ ಸ್ತೇಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ನೀನು ಯಾಕೆ ಹೇಳಬೇಕು ಅಂತ ಮುಂದಿನ ಪ್ರಶ್ನೆ. ಕಂಡುಕೊಂಡಿರಲಿಲ್ಲ ವಿಷಯ ಹೇಳಕ್ಕಾಗತ್ತಾ? ಅನೇಕರು ಅಧ್ಯಾತ್ಮದ ಬಗ್ಗೆ ಇನ್ನೊಂದು ಮುಖವನ್ನು ತೋರಿಸ್ತಕ್ಕಂಥ ಜಾಗ ಇದು. ತುಂಬ ಜನ ಆರೋಪ ಮಾಡ್ತಾ ಇರ್ತಾರೆ, ನಮಗೆ ಹೇಳಲಿಲ್ಲ ಅದಕ್ಕೆ ನಾವು ಕೇಳಲಿಲ್ಲ. ಅನೇಕರ ಪ್ರಶ್ನೆ ಇದು, ನಮಗೆ ಹೇಳಲಿಲ್ಲ ಅದಕ್ಕೆ ನಾವು ಕೇಳಲಿಲ್ಲ. ಅದಕ್ಕೆ ಹೇಳ್ತಾರೆ, ಹೌದು ಅವ್ರು ಹೇಳಲಿಲ್ಲ, ನೀನು ಕೇಳಲಿಲ್ಲ ಸರಿ, ಆದರೆ ನೀನು ಕೇಳಿದೀಯಾ ಅಂಬುದನ್ನು ಮರೆತು ಬಿಡ್ತಾನು. ನೀನು ಕೇಳಿದೆಯಾ ಇವತ್ತು? ಅದನ್ನು ಜನ ಯೋಚನೆ ಮಾಡೋದಿಲ್ಲ. ಅರ್ಜುನ ಹೇಳ್ತಾನೆ, ನಾನು ಕೇಳ್ತಾ ಇದ್ದೇನೆ ಕೃಷ್ಣ. ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ. ಪರಮ ಪೂಜ್ಯರಾದ ಶ್ರೀಪಾದಂಗಳವರ ಶರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನ ಮುಂದುವರಿಸ್ತಾ ಇದ್ದೇನೆ. ಅರ್ಜುನ ಪ್ರಶ್ನೆಯನ್ನು ಎಷ್ಟು ಸ್ಫುಟವಾಗಿ ಕೇಳ್ತಾ ಇದ್ದಾನೆ. ನನಗೆ ನೀನು ನಿಶ್ಚಿತವಾದ ಶ್ರೇಯಸ್ಸಿನ ದಾರಿಯನ್ನು ನಿಶ್ಚಿತವಾಗಿ ತಿಳಿಸಿಕೊಡು. ಹಾಗೊಂದು ಪ್ರಶ್ನೆ, ನೀನು ನಾನೇ ಯಾತಕ್ಕೆ ಹೇಳಬೇಕು ಅಂತ ಪ್ರಶ್ನೆ. ನನಗೇನು ಸಂಬಂಧಪಟ್ಟಿಲ್ಲ, ಯಾಕೆ ಹೇಳಬೇಕು? ಇವತ್ತು ಕಾಲೇಜಿನೊಳಗೆ ಇರ್ತಾರೆ, ಯಾವನೋ ಹುಡುಗ ಬರ್ತಾನೆ, ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಹತ್ರ ಹೋಗ್ತಾನೆ, ಸರ್ ನಾನು ಸ್ವಲ್ಪ ಇದನ್ನು ಹೇಳಿಕೊಡಿ ಪ್ರಾಬ್ಲಮ್ ಅಂತ ಕೇಳ್ತಾನೆ. ತಷ್ಟೇ ಹೇಳ್ಕೊಡೋದಿಲ್ಲ, ಇನ್ಯಾವ ಕಾಲೇಜು ಅಂತ ಕೇಳ್ತಾನೆ. ಫಸ್ಟ್ ಯಾವ ಕಾಲೇಜು, ಯಾವುದೋ ಕಾಲೇಜ್ ಹೇಳ್ತಾರೆ. ಅಲ್ಲೇ ಕೇಳ್ಬೋದು, ನಿಮ್ ಪ್ರೊಫೆಸರ್ ಕೇಳ್ಬೋದಲ್ಲ ಅಂತ ಹೇಳ್ಬಿಡ್ತಾನೆ ಇಮಿಡಿಯೇಟ್. ಇನ್ನು ಅದೇ ಕಾಲೇಜ್ ಒಳಗೇನೆ ಒಂದು ಸಾರ್ ಹೇಳ್ಕೊಡಿ ಅಂತ ಕೇಳ್ತಾರೆ. ನೀನು ಯಾವ ಕ್ಲಾಸು ಅಂತ ಕೇಳ್ತಾರೆ. ಈ ಕ್ಲಾಸ್ ನಿಮ್ಮ ಎಷ್ಟು ಕೇಳ ಹಾಗಿದ್ರೆ ನೀವು ತಾರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಕನ್ಸರ್ನ್ಡ್ ಸ್ಟೂಡೆಂಟ್ ಆದಾಗಿರೋ ಕಮಿಟ್ಮೆಂಟು ಬೇರೆಯವರಲ್ಲಿ ಬರೋದಿಲ್ಲ. ಕನ್ಸರ್ನ್ ಸ್ಟೂಡೆಂಟ್ ಆಗಬೇಕು. ಐ ಆಮ್ ಯುವರ್ ಸ್ಟೂಡೆಂಟ್ ಅಂತ ಯಾವಾಗ ಹೇಳ್ತಾನೆ ಆಗ ಹೇಳಲೇಬೇಕಾದ ಒಂದು ನಿಬಂಧನೆ ಬರೋದು. ಇವತ್ತು ನಾವು ಪ್ರಶ್ನೆ ಕೇಳಬೇಕಾದ್ರೆ ನೀವು ಪ್ರಶ್ನೆ ಗೊತ್ತಿದ್ರೆ ಹೇಳಿ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಮಾರಾಯ ಹೋಗು ಅಂತ ಹೇಳಿಬಿಡ್ತಾರೆ. ಅಧ್ಯಾತ್ಮದಲ್ಲಿ ನನಗೆ ಗೊತ್ತಿದೆ ಅಂತ ಯಾರು ಬರ್ತಾರಲ್ಲ ಶಾಸ್ತ್ರ ಹೇಳುತ್ತೆ ಅವ್ರು ಗೊತ್ತಿಲ್ಲದವರು ಅಂತ ಅರ್ಥ. ನನಗೆ ಗೊತ್ತಿದೆ ಅಂತ ಯಾರು ಹೇಳ್ತಾರೆ ಅವ್ರು ಗೊತ್ತಿಲ್ಲದವರು ಅಂತ ಅರ್ಥ. ನಮಗೆ ತಿಳಿಸಿ ಅಂತ ಹೇಳಿದಾಗ ನಮಗೆ ಗೊತ್ತಿದ್ದಷ್ಟು ಹೇಳ್ತೇವೆ ಅಂತಾರಲ್ಲ ಅವರು ಜ್ಞಾನಿಗಳು ಅಂತ ಹೇಳುತ್ತಾರೆ. ಅದು ಯಥಾಮತಿ ಎಂದೇ ನಮ್ಮ ಶಾಸ್ತ್ರದಲ್ಲಿ ಮಾತೇ ಆಡೋದಿಲ್ಲ. ಜೈತೀರ್ಥರಂತವ್ರು ಮತ್ತೆ ಮತ್ತೆ ಹೇಳ್ತಾರೆ, ಯಥಾಬೋಧಂ ವಿಧಾಶ್ಯಾಮಃ ಕಥಾಲಕ್ಷಣ ಪಂಚಿಕಾಂ, ನಮಗೆ ತಿಳಿದಷ್ಟು ಹೇಳ್ತೇವೆ. ಇದು ಜ್ಞಾನಿಗಳು ಆಡ್ತಕ್ಕಂತ ರೀತಿ. ಎಲ್ಲ ತಿಳಿದಿದೆ ಅಂತ ನಾನು ಹೇಳ್ತಾನಲ್ಲ ಅವನು ಏನೂ ತಿಳಿದಿಲ್ಲ ಅಂತ ತಿಳ್ಕೊಳ್ಳಿ ಅಂತ ಶಾಸ್ತ್ರ ಹೇಳೋ. ಕೇಳೋವನ ಕೇಳಬೇಕು, ಹೇಳುವ ಎಲ್ಲ ಸರಿಯಾಗಿ ಹೇಳಿ ಅಂತ ಇವರು ಕೇಳಬೇಕು, ಗೊತ್ತಿದ್ದಷ್ಟು ಹೇಳ್ತಾರೆ ಅಂತ ಅವ್ರು ಹೇಳಬೇಕು. ಇದು ಪದ್ಧತಿ. ಅದಕ್ಕೆ ಅರ್ಜುನ ತಾನೆ ಕೃಷ್ಣ ಹೇಳಬೇಕು ಅಂತ ಹೇಳೋದಕ್ಕೋಸ್ಕರ ನಿನ್ಗೆ ಯಾಕಯ್ಯ ಹೇಳಬೇಕು ಅಂತ ಕೇಳಿದರೆ ಅರ್ಜುನ ಹೇಳ್ತಾನೆ, ನಾನು ನಿನ್ನ ತಂಗಿಯ ಗಂಡ ಅಂತ ಹೇಳ್ಬೋದಲ್ಲ. ಕೃಷ್ಣ ಅದನ್ನೆಲ್ಲ ಕೇಳೋದಿಲ್ಲ ಅಂತ ಗೊತ್ತು. ಸೋದರ ಮಾವನ್ನ ಕೊಂದವನಿಗೆ ಇದೆಲ್ಲ ಯಾವ ಲೆಕ್ಕ ಅಂತ ಅರ್ಥ. ನಿನ್ನ ಸುಭದ್ರೆಯ ಗಂಡ ಅಂತ ಹೇಳ್ಬೋದು, ಅದು ಕೇಳೋದಿಲ್ಲ. ಇನ್ನೇನು ಹೇಳ್ಬೋದು, ಅನೇಕ ರೀತಿಯಲ್ಲಿ ಹೇಳ್ತಾ ಹೋಗ್ಬೋದು. ನಾನಂಥವನು ಕಿರಾತಾದಿ ಪಾಶಿ ರುದ್ರದೇವತೆ ಹೋರಾಡಿದವನು, ಇವೆಲ್ಲ ಕೃಷ್ಣನೇ ಪ್ರಯೋಜನ ಇಲ್ಲ. ಸಾವಿರ ಕ್ವಾಲಿಫಿಕೇಶನ್ಸ್ ಉಪಯೋಗ ಇಲ್ಲ, ಒಂದು ಬೇಕು. ಶಿಷ್ಯ ಸ್ನೇಹಂ, ನಾನಿನ್ನ ಶಿಷ್ಯ, ಈ ಮಾತು ಪೂರ್ತಿ ಬದಲಾವಣೆ ಮಾಡಿಬಿಡುತ್ತೆ. ಇವತ್ತು ನಾವು ಯಾತಕ್ಕೆ ಶಾಸ್ತ್ರವನ್ನು ತಿಳ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಶಿಷ್ಯ ಅಂತ ಒಬ್ಬಳಕ್ಕೆ ತಯಾರಿಲ್ಲ. ಫ್ರೆಂಡ್ಶಿಪ್ ಕೇಳಕ್ಕೆ ಹೋದ್ರೆ ಶಾಸ್ತ್ರ ಬರೋದಿಲ್ಲ. ಸ್ಟೂಡೆಂಟ್ ಅನ್ನೋ ಪದಕ್ಕಿರೋ ಮಹತ್ವ ಬೇರೆ ಯಾವ ಪದಗಳಿಗೂ ಇಲ್ಲ. ವಿದ್ಯಾರ್ಥಿ ಅಂತ ಅನಿಸ್ಕೋಬೇಕಾದ್ರೆ ಅವನಿಗಿರೋ ಒಂದು ಅರ್ಹತೆ ಎಷ್ಟು ಗೌರವ ತಂದುಕೊಡುತ್ತೆ ಬೇರೆ ತಂದುಕೊಡೋದಿಲ್ಲ. ಇವತ್ತು ಶಿಷ್ಯತ್ವವನ್ನು ಒಪ್ಕೋಬೇಕು. ಶಿಷ್ಯ ಹಾತೇ ಅಹಂ, ನಿಜವಾಗಲೂ ಅರ್ಜುನ ಈ ಹಂತದಲ್ಲಿ ಶ್ರೇಷ್ಠ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ನೋಡೋದಕ್ಕೆ ಆತ ಶಿಷ್ಯನಲ್ಲ, ಮೇಲ್ನೋಟಕ್ಕೆ ಆತ ಶಿಷ್ಯನಲ್ಲ, ಇವತ್ತು ಅರ್ಥ ಮಾಡಿಕೊಂಡ ನಿಜವಾಗಲೂ ನನ್ನ ಶಿಷ್ಯ ಅಂತ ಒಪ್ಪಿ ಮಾತಾಡ್ತಾ ಇದ್ದ. ಈ ನಮಗೆ ಅರ್ಥ ಆಗೋದಿಷ್ಟೇ. ಭಗವದ್ಗೀತೆಯನ್ನು ಓದಬೇಕಾದ್ರೆ ನಮಗೆ ಭಗವಂತ ಅಂತ ಕಾಣೋದಿಲ್ಲ, ಭಗವದ್ಗೀತೆ ಕಾಣುತ್ತಲ್ಲ, ಅದೇ ಕೃಷ್ಣನ ರೂಪ, ಅದೇ ನಮಗೆ ಗುರು. ನಾವು ಅದರ ಶಿಷ್ಯರು ಅಂತ ಓದ್ಲಕ್ ಕೂತ್ರೆ ತಿಳಿಯುತ್ತೆ ಹೊರತು ಲೆಟ್ ಮೀ ಸಿ ವಾಟ್ ಕೃಷ್ಣ ಸೇಸ್ ಅಂತ ಕೂತ್ಕೊಂಡ್ರೆ ಅದು ಭಗವದ್ಗೀತೆ ಅಲ್ಲ. ಕೃಷ್ಣ ಏನ್ ಹೇಳ್ತಾನೆ ಕೇಳಬೇಡ ನೋಡಂತೆ. ಹಿಸ್ ಒಪಿನಿಯನ್ ಕೇಳಿದ್ರೆ ಶಾಸ್ತ್ರ ಅಲ್ಲ. ಒಪಿನಿಯನ್ ಬೇರೆ, ಉಪದೇಶ ಬೇರೆ. ಒಪಿನಿಯನ್ ಬೇರೆ, ಉಪದೇಶ ಬೇರೆ. ಒಪಿನಿಯನ್ ಕೊಡ್ಲಿಕ್ಕೆ ಭಗವಂತ ಬಂದಿಲ್ಲ. ಸರ್ಕಾರ ಟ್ಯಾಕ್ಸ್ ಕೊಡೋಕ್ರೆ ಒಪಿನಿಯನ್ ಹೇಳೋದಿಲ್ಲ, ಟ್ಯಾಕ್ಸ್ ಕೊಡಬೇಕು ಅಂತ ಆರ್ಡರ್ ಮಾಡುತ್ತೆ ಹೊರತು ಅದ್ರ ರಿಕ್ವೆಸ್ಟ್ ಗಿಷ್ಟೆಲ್ಲ ಕೊಡೋದಿಲ್ಲ ಸರ್ಕಾರ. ಯು ಶುಡ್ ಪೇ ಅಂತ ಹೇಳುತ್ತೆ ಟ್ಯಾಕ್ಸ್ ಅನ್ನ ಹೊರತು ಬೇಕಾದ್ರೆ ಕೊಡಿ, ಅಯ್ಯೋ ಅಪ್ಪ ಅಣ್ಣ ಕೊಡಿ ಅಂತ ಕೇಳೋದಿಲ್ಲ. ಯು ಶುಡ್ ಪೇ ಅಂತ ಹೇಳುತ್ತೆ. ಅದು ಗುರು ಆದವನು ಹೀಗೆ ಮಾಡಬೇಕು ಅಂತ ಹೇಳ್ತಾನೆ ಹೊರತು ಬೇರೆ ಅಲ್ಲ. ಆ ಹೇಳ್ಬೇಕಾದ್ರೆ ಕಂಡವ್ರ ಮುಂದೆ ಹೇಳೋದಿಲ್ಲ, ಶಿಷ್ಯರ ಮುಂದೆ ಹೇಳಿದ್ರೆ ಕೇಳೋ ಕಾಲ ಇಲ್ಲ. ಕಂಡವ್ರ ಮುಂದೆ ಯಾಕೆ ಹೇಳ್ತಾರೆ ಶಾಸ್ತ್ರ ಹೇಳೋದಿಲ್ಲ. ಶಿಷ್ಯ ಅಂತ ಮೊದಲು ಕರ್ಕೊಳ್ಬೇಕಲ್ಲ. ಶಿಷ್ಯ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ತೇ ಅಹಂ ಶಿಷ್ಯ ಮೇ ಬ್ರೂಹಿ, ತೇ ಶಿಷ್ಯ ಮೇ ಬ್ರೂಹಿ, ನಾನು ನಿನ್ನ ಶಿಷ್ಯ ಅದಕ್ಕೆ ನನಗೆ ನೀನು ಹೇಳು. ಇದು ನಿಜವಾಗ್ಲೂ ತನ್ನನ್ನು ಒಪ್ಪಿಸಿಕೊಂಡ ರೀತಿ ಅರ್ಜುನ. ಇಲ್ಲೂ ಸ್ವಾರಸ್ಯ ಇದೆ. ಈ ರೀತಿ ಅರ್ಜುನ ಹೇಳಬಾರದೆ, ತಮ್ಮ ಗುರು ಅಂತ ಹೇಳಬಾರದೆ, ನೀನು ಗುರು ನನಗೆ ಹೇಳು ಅಂತ ಕೇಳಬಾರದೆ. ಎಷ್ಟು ಪದ ಯೋಚನೆ ಮಾಡಿ ನೋಡೋಣ, ಬೇರೆ ಪದ ಹಾಕ್ಲಿಕ್ಕೆ ಹೋಗಿ. ಗುರು ನನಗೆ ಹೇಳು ಅಂತ ಕೇಳಿದ್ರೆ ಕೃಷ್ಣ ಕೇಳ್ಬೋದು, ಗುರು ಅಂತ ಒಪ್ಕೊಂಡಿದ್ದೇನೆ ಅಂತ ಕೇಳಿಬಿಡ್ಬೋದು. ಒಪ್ಕೊಂಡಿಲ್ಲ ನಾನು ನನ್ನ ಶಿಷ್ಯ ಅಂತ, ನಾನು ಗುರು ಅಲ್ಲ ಅಂತ ಹೇಳಿ ಏನ್ ಮಾಡ್ಬೇಕಾಗ? ಇವತ್ತು ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಬಹುದೇ ಹೊರತು ಸೀಟ್ ತಗೊಂಡಾಗಿಲ್ಲ. ಅವನು ಸೀಟ್ ಕೊಡೋದು ಕಾಲೇಜಿನ ಕೆಲಸ, ಇನ್ಸ್ಟಿಟ್ಯೂಷನ್ ಕೆಲಸ. ಅಪ್ಲೈ ಮಾಡೋದಷ್ಟೇ ಶಿಷ್ಯನ ಸ್ಟೂಡೆಂಟ್ ಕೆಲಸ. ಅದಕ್ಕೆ ನಮ್ಮ ವ್ಯಾಪ್ತಿಯನ್ನು ಮೀರಿ ಹೋದ್ರೆ ತೊಂದರೆ ಆಗುತ್ತೆ. ಗುರು ಅಂತ ಕರೆತಷ್ಟ ನಾನು ಒಪ್ಕೊಂಡಿಲ್ವಲ್ಲ ಗುರು ಅಂತ ಹೇಳಿ ಅಂತ ಮುಗಿದೋಯ್ತಾನೆ. ಅದಕ್ಕೆ ಅರ್ಜುನ ತನ್ನ ಕೆಲಸ ತಾನು ಮಾಡ್ತಾನೆ, ನಾನು ನಿನ್ನ ಶಿಷ್ಯ ಕೃಷ್ಣ. ಈ ರೀತಿ ಹೋಗಬೇಕು ನಾವು. ಗುರು ಅಂತ ಹೇಳಿ ಆಗದವ್ರು ಇನ್ನೊಬ್ಬರ ಹತ್ರ ಹೋಗ್ತೇವೆ ಅಂತ ಹೇಳಿದ್ರೆ ಗುರುತ್ವ ಅಲ್ಲ. ಅದು ಒಂದು ನಿನ್ನ ಶಿಷ್ಯ, ನಿನ್ನದೇ ಶಿಷ್ಯ ನಾನೀಗ, ನನಗೆ ಹೇಳಲೇಬೇಕು. ಈ ಹಠವನ್ನು ಗಮನಿಸಿದರೆ ನಮ್ಮ ಕಡೆಯಿಂದ ಆಗೋದನ್ನ ಮಾಡಬೇಕೆ ಹೊರತು ನೀನು ನಮ್ಮನ್ನ ಈಗಾಗಿದ್ದೆ ಅಂತ ಒತ್ತಾಯ ಮಾಡಲಿಕ್ಕೆ ಬರೋದಿಲ್ಲ. ಅಲ್ಲಿರೋ ಪ್ರತಿ ಪದಗಳು ಕೂಡ ಎಷ್ಟು ತೂಕ ಮಾಡಿದ ಪದಗಳು ಅಂತ ಗೊತ್ತಾಗುತ್ತೆ. ಮನಸ್ಸಿನಲ್ಲಿ ಮಹತ್ವ ನೋಡ್ತಾ ನೋಡ್ತಾ ಹೋದಂತೆ ಅದರ ಹಿರಿಮೆ ಅಷ್ಟು ದೊಡ್ಡದಾಗಿ ಗೊತ್ತಾಗುತ್ತೆ. ಅದು ಬಂದವ್ರು ಮನೆ ಬಂದಾಗ ಏನಂತಾರೆ, ಮೇ ಎ ಕಮಿನ್ ಅಂತ ಕೇಳ್ತಾರೆ. ಬಾಗಿಲು ತೆಗೆದಿರಬಹುದು ಆದರೂ ಕೂಡ ಬರಬಹುದಾ ಅಂತ ಕೇಳ್ತಾರೆ. ಎಷ್ಟು ಇಲ್ಲದೆ ಹೋದರೆ ಅವನಿಗೆ ಪ್ರವೇಶದ ಬಗ್ಗೆ ಗೌರವ ಸಿಗೋದಿಲ್ಲ. ಮನೆ ಬಾಗಿಲು ಹಾಕಿರೋದು ಬೇರೆ, ತೆಗೆದಿರೋದು ಬೇರೆ, ಅನುಮತಿ ಕೊಡೋದು ಬೇರೆ. ಅದು ಫಿಸಿಕಲ್ ಪರ್ಮಿಷನ್ ಬಾಗಿಲು ತೆಗೆದಿರೋದು, ಅದಕ್ಕೆ ರಿಯಲಿ ಮೆಂಟಲ್ ಪರ್ಮಿಷನ್ ಸಿಗಬೇಕಾದ್ರೆ ಅವನು ಬಾ ಅಂತ ಕರೀಬೇಕು. ಇವತ್ತು ಅರ್ಜುನ ಕೃಷ್ಣನನ್ನ ಆ ರೀತಿ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಯಾಕೆ ನೋಡಬೇಕು ಅಂದರೆ ಶ್ರೇಯಸ್ಸು ಬೇಕಾಗಿ, ಶ್ರೇಯಸ್ಸು ಅತಿ ದೊಡ್ಡದಾಗಿರ್ತಕ್ಕಂಥ ಪುರುಷಾರ್ಥವಾದ್ದರಿಂದ ಅದನ್ನು ಗಳಿಸಬೇಕಾದ್ರೆ ನಾವು ಗುರುಗಳಿಂದನೇ ಗಳಿಸಬೇಕು. ಅದನ್ನು ಪಡಿಬೇಕಾದ್ರೆ ಶಿಷ್ಯರಾಗಿಯೇ ಹೋಗಬೇಕು. ವಿಜ್ಞಾನಾರ್ಥಂ ಗುರುಮೇವಾಭಿಗಚ್ಛೇತ್ ಉಪನಿಷತ್ತಿನ ಮಾತದು. ತತ್ವಜ್ಞಾನಕ್ಕೋಸ್ಕರವಾಗಿ ಶಿಷ್ಯನಾಗಿಯೇ ಹೋಗಬೇಕು ಹೊರತು ಬೇರೆ ದಾರಿ ಇಲ್ಲ. ಇದನ್ನ ಮಹಾಭಾರತ ರಾಮಾಯಣದಲ್ಲಿ ಸಾವಿರಾರು ಕಥೆಗಳಲ್ಲಿ ಹೇಳುತ್ತಾರೆ. ಎಂಥ ರಾಜ ಮಹಾರಾಜರಾಗಿರಲಿ, ತಮ್ಗೆ ಉತ್ತರ ಬೇಕಾಗಿದ್ದಾಗ ಅವರು ಗುರುಗಳನ್ನ ಮನೆ ಬಂದು ಹೋಗಿ ಅಂತ ಹೇಳೋಗಿಲ್ಲ. ಗುರುಮೇವಾಭಿಗಚ್ಛೇತ್, ಗುರುಗಳ ಹತ್ರನೇ ಹೋಗಬೇಕಾಗಿತ್ತು. ಅಲ್ಲಿ ಹೋದ್ರು ಕೂಡ, ರಾಜ ಮಹಾರಾಜರು ಹೋದ್ರು ಕೂಡ ಅವರ ಹತ್ತಿರ ಹಣಕಾಸುಗಳ ಪ್ರಲೋಭನೆ ಒಡ್ಡಾಗಿಲ್ಲ. ತದ್ವಿಧಿ ಪ್ರಣಿಪಾತೇನ, ಸಾಷ್ಟಾಗ ನಮಸ್ಕಾರವನ್ನೇ ಮಾಡಬೇಕು, ಸೇದ ಪ್ರಶ್ನೆಯನ್ನೇ ಕೇಳಬೇಕು. ಅಲ್ಲಿಗೂ ತಷ್ಟ ಉತ್ತರ ಕೊಡ್ತಾರೆ ಅಂತ ನಿಯಮ ಇಲ್ಲ. ಸೇವಯಾ, ಸೇವೆ ಮಾಡಬೇಕು. ಆಮೇಲೆ ಈ ಮೂರು ಆದಮೇಲೆ ಮಾತ್ರ ತತ್ವಜ್ಞಾನಕ್ಕೆ ಅರ್ಹತೆ ಬರುತ್ತೆ, ಇಲ್ಲದೆ ಹೋದರೆ ಬರೋದಿಲ್ಲ. ಅದನ್ನೆಲ್ಲ ಗಮನಿಸಿದ ಅರ್ಜುನ ಇಷ್ಟೊತ್ತಿ ಮಾತಾಡೇ ಇರಲಿಲ್ಲ. ತಾನು ಈಗ ಅರ್ಥ ಮಾಡಿಕೊಂಡು, ಶಿಷ್ಯ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ, ನನ್ನನ್ನು ನೀನು ಶಾಸನ ಮಾಡು ಅಂತ ಹೇಳಿದ್ದಾನೆ. ಇಷ್ಟೊತ್ತು ಕೇಳದೆ ನಾನು ತೀರ್ಮಾನ ತಗೊಂಡಿದ್ದೆ ಅರ್ಜುನ, ಯುದ್ಧ ಮಾಡೋದಿಲ್ಲ ಬಿಡು ಅಂತ ಹೇಳಿಬಿಟ್ಟು ಈಗ ಶಾಸನ ಮಾಡು ಅಂತ ಕೇಳಿದ. ಈ ಮಾತು ಅರ್ಥ ಮಾಡಿಕೊಂಡು ಅರ್ಜುನ ಎಷ್ಟು ಬದಲಾವಣೆಯಾಗಿದೆ, ಭಗವಂತನ ಎರಡು ಮಾತುಗಳು ಎಷ್ಟೆಲ್ಲ ಬದಲಾವಣೆ ತಂದುಕೊಡ್ತು ಅರ್ಜುನ ಮನಸ್ಸಿನೊಳಗೆ. ಆದ್ದರಿಂದ ಎರಡು ಶ್ಲೋಕದ ಭಗವದ್ಗೀತೆ ಮುಂದಿನ ಎಲ್ಲ ಶ್ಲೋಕಗಳನ್ನು ಕೇಳೋದಕ್ಕೆ ಅರ್ಜುನನಿಗೆ ಅರ್ಹತೆ ತಂದುಕೊಟ್ಟಂತಹ ಪದಗಳು. ಶಿಷ್ಯ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ, ಶಿಷ್ಯ ಅಂತ ಒಂದು ಕರ್ಕೊಂಡ, ಪ್ರಪನ್ನ ಅಂತ ಇನ್ನೊಂದು ಪದ ಹಾಕಿದ. ಶಿಷ್ಯ ಅಂತ ಅಷ್ಟೇ ಕರ್ಕೊಂಡ್ರು ಕೂಡ ಒಂದು ತಪ್ಪಾಗಬಹುದು, ಅಲ್ಲಿ ತಾರತಮ್ಯ ಇರುತ್ತೆ. ಮತ್ತೆ ಎಲ್ಲ ಶಿಷ್ಯರು ಒಂದೇ ರೀತಿ ಗುರುಗಳನ್ನು ಆರಾಧನೆ ಮಾಡ್ತಾರೆ ಅಂತ ನಿಯಮ ಇಲ್ಲ. ಕೆಲವರದ್ದು ಕೊಂಡ್ಕೊಂಡು ಬಿಟ್ಟಿವೆ ಅಂತ ತಿಳ್ಕೊಳ್ಳ ಮೂರ್ಖರು ಸಿಗಬಹುದು. ಅದಕ್ಕೆ ಅರ್ಜುನ ಎಚ್ಚರಿಸಿ ಹೇಳ್ತಾ ಇದ್ದಾನೆ, ತನ್ನ ಎಚ್ಚರಿಕೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾನೆ, ನಾನು ಬರೀ ಶಿಷ್ಯನಲ್ಲ ಕೃಷ್ಣ, ಪ್ರಪನ್ನಂ ಅಂತ ಕರೀತ, ನಾನು ಪ್ರಪನ್ನನಾಗಿದ್ದೇನೆ, ಸರ್ವಾತ್ಮನ ಶರಣು ಹೊಂದಿದ್ದೇನೆ, ನನಗೆ ಉಪದೇಶ ಮಾಡು ಅಂತ ಹೇಳಿದ. ಶಿಷ್ಯನಾಗಬೇಕು, ಪ್ರಪನ್ನನಾಗಬೇಕು. ಪ್ರಪನ್ನನಾದವನಿಗೆ ಭಗವಂತ ಅನುಗ್ರಹ ಮಾಡೋ ಹಾಗೆ ಪ್ರಪನ್ನರಲ್ಲದವರಿಗೆ ಮಾಡೋದಿಲ್ಲ. ಇದು ನಮಗೆ ಎಲ್ಲಿ ಗೊತ್ತಾಗುತ್ತೆ ಗೊತ್ತೇನು? ಭಗವಂತ ಉದ್ಧಾರ ಮಾಡಬೇಕಾದ್ರೆ ತಾನು ಹೇಳ್ತಾನೆ, ನನಗೆ ಪ್ರಪನ್ನನಾಗಬೇಕು ಅಂತ ಹೇಳ್ತಾನೆ. ಈ ಪದ ಬಂದಿರೋದೆಲ್ಲಿ ಅಂದರೆ ರಾಮಾಯಣದಲ್ಲಿ ಬರುತ್ತೆ. ರಾಮದೇವರು ವಿಭೀಷಣ ಶರಣಾಗತಿಯ ಪ್ರಸಂಗದಲ್ಲಿ ಮಾತನ್ನು ಹೇಳುತ್ತಾರೆ. ನೋಡು ಸುಗ್ರೀವಾದಿಗಳೇ, ನನ್ನ ಮಾತನ್ನು ಕೇಳಿ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮೇತದ್ವ್ರತಂ ಮಮ. ನನ್ನನ್ನು ಯಾರು ಪ್ರಪನ್ನರಾಗಿ ಬರ್ತಾರಲ್ಲ ಅವರಿಗೆ ಅಭಯವನ್ನು ಕೊಡ್ತೇನೆ ಅಂತ ಭಗವಂತ ಹೇಳಿದ್ದು. ಸಕೃದೇವ ಪ್ರಪನ್ನಾಯ, ಆ ಪದ ಅರ್ಥ ಆಗದೆ ಹೋದರೆ ಇಲ್ಲಿ ಪ್ರಪನ್ನಂ ಅನ್ನೋ ಪದ ಅರ್ಥ ಆಗೋದಿಲ್ಲ. ಅರ್ಜುನಿಗೆ ಗೊತ್ತಿತ್ತಾ ಈ ಮಾತು ಅಂತ ಕೇಳಬಾರದು. ಯಾಕಂದ್ರೆ ಮೊದಲು ರಾಮಾಯಣ ನಡೀತು, ಆಮೇಲೆ ಮಹಾಭಾರತ ನಡೀತು. ಆದ್ದರಿಂದ ರಾಮದೇವರ ಕಥೆಯ ಉಲ್ಲೇಖ ಮಹಾಭಾರತದ ಸಾಕಷ್ಟು ಸರ್ತಿ ಬಂದಿದೆ. ಪಾಂಡವರು ವನವಾಸಕ್ಕೆ ಹೊರಟಾಗ ಸನ್ನಿವೇಶ ವರ್ಣನೆ ಮಾಡಬೇಕಾದ್ರೆ ಮಹಾಭಾರತ ಹೇಳ್ತಾರೆ, ಆ ದೃಶ್ಯ ಹೇಗಿತ್ತು ಅಂದರೆ, ಈ ಭೀಮಾದಿ ಪಾಂಡವರು ವನವಾಸಕ್ಕೆ ಹೋದ ದೃಶ್ಯ ಹೇಗಿತ್ತು ಅಂದರೆ, ರಾಮದೇವರು ವನವಾಸಕ್ಕೆ ಹೋದರಲ್ಲ ಆ ರೀತಿ ಇತ್ತು ಅಂತ ವರ್ಣನೆ ಮಾಡಿಬಿಡ್ತಾರೆ. ಮತ್ತೆ ಎಷ್ಟೋ ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ, ಆದರೆ ರಾಮಾಯಣದಲ್ಲಿ ಮಹಾಭಾರತ ಉಲ್ಲೇಖ ಬರೋದಿಲ್ಲ. ಈಗ ರಾಮಾಯಣ ಬಂದಿದ್ದು ಮೊದಲು, ಮಹಾಭಾರತ ಬಂದಿದ್ದ ಆಮೇಲೆ. ಅರ್ಜುನಿಗೆ ಇದೆಲ್ಲ ಗೊತ್ತಿದೆ. ಈಗ ರಾಮದೇವರ ಮಾತು ಅರ್ಜುನಿಗೆ ಗೊತ್ತಿದೆ, ಆ ರಾಮನೇ ಶ್ರೀಕೃಷ್ಣ ಅಂತ ಗೊತ್ತಿದೆ, ಕೃಷ್ಣನ ಹೇಗೆ ಹೋಲಿಸ್ಬೇಕು ಅಂತಲೂ ಗೊತ್ತಾಗಿದೆ. ಅದಕ್ಕೆ ಹೇಳ್ತಾನೆ, ಶಾಧಿ ಮಾಂ ತ್ವಾಂ ಪ್ರಪನ್ನಂ, ಶಿಷ್ಯ ಸ್ನೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ, ನಿನ್ನನ್ನು ಶರಣ ಹೊಕ್ಕ ನನ್ನನ್ನು ನೀನು ಉಪದೇಶಿಸು, ಶಾಧಿ ಶಾಸನ ಮಾಡು ಅಂತ ಹೇಳ್ತಾನೆ. ಇದು ನಿಜವಾಗಲೂ ಸರೆಂಡರ್ ಆಗಿದ್ದ ರೀತಿ. ಇದು ಒಂದು ಸಜೆಷನ್ ಕೇಳ್ತಾ ಇಲ್ಲ, ಈಗ ಸರೆಂಡರ್ ಆಗಿ ಉಪದೇಶವನ್ನು ಕೇಳ್ತಾ ಇದ್ದೆ. ನೀನು ಹೇಳು ಆ ರೀತಿ ಮಾಡಿಬಿಡ್ತೇನೆ. ನನಗೆ ಗೊತ್ತಾಗದೆ ಹೋದಾಗ ತಿಳಿದವ್ರು ಹೇಳಿದ್ದನ್ನು ಕೇಳಬೇಕಾದ್ದೇ ನ್ಯಾಯ. ಧರ್ಮ ಸಮೂಢ ಚೇತಸ್ಕನಾಗಿ ನಾನಿರೋದ್ರಿಂದ ತಿಳಿದ ನೀನು ಹೇಳಿದಾಗ ನಾನು ಆ ರೀತಿ ಮಾಡಿಯೇ ಮಾಡ್ತೇನೆ. ಇದು ಅರ್ಜುನನ ಪೂರ್ಣವಾದ ಮನೋಭಾವ. ಈ ಮನೋಭಾವ ಬಂದಾಗಷ್ಟೇ ಭಗವಂತ ಈವರೆಗೆ ಎರಡೇ ಶ್ಲೋಕ ಹೇಳಿದವನು ಈಗ ಎಷ್ಟು ಮಾತಾಡ್ತಾನೆ ಗೊತ್ತೇನು. ಒಪ್ಪಿಸಿಕೊಂಡು ಹಾಡಿದಾಗ ಒಬ್ಬ ಮನುಷ್ಯ ಸರ್ವಾತ್ಮನ ಹೇಳಿದಾಗ ಅಂಗೈಲಿ ಹೋಗಿಬೇಕಾದ್ರೆ ಈ ಅಕ್ಕಿ ಎಷ್ಟು, ಈ ಬೆಳೆ ಎಷ್ಟು ಅಂತ ಕೇಳಿದ್ರು ಬೆಲೆ ಹೇಳ್ತಾ ಹೋಗಿಬಿಡ್ತಾರೆ. ಆ ಯಾವ್ದು ತಗೋಬೋದು ಗೊತ್ತಾಗೋದಿಲ್ಲ ಇವನಿಗೆ. ಕೊನೆಗೆ ಹೇಳ್ತಾನೆ, ನೋಡಯ್ಯ ದೊಡ್ಡ ಸಮಾರಂಭ ಮಾಡ್ತಾ ಇದ್ದೇನೆ, ನೀವೇ ಹೇಳಿಬಿಡು ಯಾವುದು ಬೆಸ್ಟ್ ಅದನ್ನು ಕೊಟ್ಬಿಡು ಅಂತ ಕೇಳುತ್ತ. ಆಗ ಕೊಡೋನಿ ಕಮಿಟ್ಮೆಂಟ್ ಅದು. ಇವ್ನು ನಾನು ಒಪ್ಕೊಂಡಿದ್ದಾನೆ ಅಂದಮೇಲೆ ಮೋಸ ಮಾಡೋನು ಕೂಡ ಸ್ವಲ್ಪ ಹುಷಾರಾಗಿಬಿಡ್ತಾರೆ. ಇವರಿಗೆ ಮೋಸ ಮಾಡಬಾರ್ದನ್ನ ಹಾಗೆ ಇಷ್ಟು ಒಪ್ಕೊಂಡ ಮೇಲೆ ಒಳ್ಳೇದೇ ಕೊಡಬೇಕು ತೀರ್ಮಾನ ಮಾಡಿಬಿಡ್ತಾರೆ. ಎಷ್ಟೋದ್ರ ತೇನಾಗುತ್ತೆ, ಅಕ್ಕಿ ಇದನ್ನು ಕೊಡಿ ಅಂತ ಅಂತಾನೆ ತಗೊಂಡೋಗ್ಬಿಡ್ತಾನೆ. ಆಮೇಲೆ ನೋಡ್ತಾನೆ ಯಾವುದೋ ರೀತಿ ಅಕ್ಕಿ ಏನಯ್ಯ ಹೀಗಿತ್ತಲ್ಲ, ಏನೂ ಚೆನ್ನಾಗಿರಲಿಲ್ಲ, ಫಂಕ್ಷನ್ನೇ ಕೆಟ್ಟೋಯ್ತು ಅಂತ ಹೇಳ್ತಾರೆ. ಸಾರ ಅದನ್ನು ಹೇಳಲೇ ಇಲ್ಲ ನೀವೀಗ, ಅಕ್ಕಿ ಬೆಲೆ ಹಾಕಿದ್ದೆ ತೊಗೊಂಡು ಹೋಗಿಬಿಟ್ರೆ ಅಷ್ಟೇನೆ, ನೀವು ಕೇಳಿದ್ದೆ ಹೇಳ್ತಿದ್ದೆ ಅಂತ ಹೇಳ್ತಾ, ನಾ ಕೇಳಿದ್ದೆ ಹೇಳ್ತಿದ್ದೆ, ಇವತ್ತು ಸಮಾರಂಭ ಇದೆ ನೀವು ಕೊಡಿ ಅಂತ ಹೇಳಿದ್ರೆ ಕೆಳಗೆ ಹೇಳ್ತಿದ್ದೆ ನಾನೀಗ, ಇನ್ಮೇಲೆ ಹಾಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಅರ್ಜಿ ಕೇಳುವವನ ತಪ್ಪಿನಿಂದ ಸರಿಯಾದ ಪದಾರ್ಥ ಸಿಗಲಿಲ್ಲ. ಅದು ಕೆಟ್ಟ ಸರಕು ಸಿಕ್ಕಿತ್ತು ಅಂದರೆ ಕೊಟ್ಟವನೇನೇ ಆಗಿರಲಿ ಕೇಳೋನು ಸರಿಯಾಗಿ ಕೇಳಿಲ್ಲ ಅನ್ನೋದನ್ನು ಮೊದಲು ಗಮನಿಸಬೇಕು. ಅರ್ಜುನ ಇಷ್ಟು ಒಂದೊಂದು ಪದಗಳಲ್ಲೂ ಒತ್ತು ಕೊಟ್ಟು ಮಾತಾಡಿದ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಹ ಯಶ್ರೇಯಸ್ಯಾಂ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸ್ಯಾಧಿಮಾಂ ತ್ವಾಂ ಪ್ರಪನ್ನಂ. ಲೋಕದಲ್ಲೂ ಕೂಡ ವಿದ್ಯಾರ್ಥಿಗಳು ಪಿ ಯು ಸಿ ಒಳ್ಳೆ ಪರ್ಸೆಂಟೇಜ್ ಪಾಸ್ ಆಗಿಬಿಡ್ತಾರೆ, ಎಂಟ್ರೆನ್ಸ್ ಟೆಸ್ಟ್ ಕೊಡ್ತಾರೆ, ಎರಡರಲ್ಲೂ ಫಸ್ಟ್ ರ್ಯಾಂಕೋ ರ್ಯಾಂಕ್ ಬಂದ್ಬಿಡುತ್ತೆ. ಯಾವ ಕೋರ್ಸ್ಗೆ ಹೋಗಿ ಎರಡು ಕಡೆ ಒಂದೇ ರೀತಿ ಚಾನ್ಸ್ ಇದೆ ಅವನಿಗೆ. ಹಾಗೇನು ಮಾಡ್ತಾನೆ, ಅವನು ಗೊಂದಲಕ್ಕೆ ಬಿದ್ದು ಬಿಟ್ಟಾಗ ತಿಳಿದವ್ರ ಹತ್ರ ಹೋಗ್ತಾನೆ, ನಾನು ಯಾವ ಕೋರ್ಸ್ ಸೇರೋದು ಒಳ್ಳೆಯದು ನೋಡಿ. ಈ ರೀತಿ ಅವನಿಗೆ ಗೊಂದಲ ಬಂದಿದೆ, ಈಗ ಫೇಲ್ ಆದವನಿಗೆ ಗೊಂದಲನೇ ಬೇರೆ. ಯಾವ ಸೆಪ್ಟೆಂಬರ್ ಬಾ ಯಾವ ಸೇರಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ ಅಷ್ಟೇ ಅವನು. ಅವನು ಗೊಂದಲನೇ ಬೇರೆ, ಥರ್ಡ್ ಕ್ಲಾಸ್ ಬಂದವನು ಗೊಂದಲನೇ ಬೇರೆ, ಎಲ್ಲರಿಗೂ ಗೊಂದಲ ಇದೆ. ಫಸ್ಟ್ ರ್ಯಾಂಕ್ ಬಂದವನು ಗೊಂದಲ ಇದೆ, ನಿಜವಾದ ಆಶ್ಚರ್ಯ. ಅರ್ಜುನಿಗೆ ಗೊಂದಲ ಬಂತು ಅಂದರೆ ಹೌದು, ಸಮಸ್ಯೆಗಳು ಹೇಳ್ತಾರೆ, ಇರುವೆಗೂ ಸಮಸ್ಯೆ ಇದೆ ಆನೆಗೂ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಇರುವೆಗೆ ತನ್ನದೇ ಆದ ಸಮಸ್ಯೆ ಇದೆ, ಆನೆಗೂ ತನ್ನದೇ ಆದ ಸಮಸ್ಯೆ ಇದೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆಯ ಪರಿಹಾರವನ್ನು ಕಾಣ್ತಾರಲ್ಲ, ಅಲ್ಲಿ ತಾರತಮ್ಯ ಬರಬೇಕು. ಮತ್ತೆ ಅರ್ಜುನ ಒಳ್ಳೆ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಾಣ್ತಾ ಇದ್ದಾನೆ. ಸಂಸಾರದಲ್ಲಿರತಕ್ಕಂಥ ಅರ್ಜುನ ರಣರಂಗದಲ್ಲಿ ನಿಂತಿದ್ದಾನೆ, ದೊಡ್ಡ ಸಮಸ್ಯೆ ಮತ್ತು ಕಷ್ಟ ತೀರ್ಮಾನ ಬೇಕು. ಮತ್ತೆ ನಾಳೆ ಹೇಳ್ತೇನೆ ನಾಡಿದ್ದು ಹೇಳ್ತೇನೆ ಅಂತ ಹೇಳೋಗಿಲ್ಲ, ಇನ್ನೇನು ಯುದ್ಧ ಶುರುವಾಗಬೇಕು. ಈಗಾಗಲೇ ಹೇಳಿದ್ದಾರೆ, ಈಗಾಗಲೇನೆ ಎಲ್ಲಿ ಬ ಯುದ್ಧ ಯುದ್ಧ ಯಾವಂತಲಿದೆ ಗೊತ್ತೇನು, ಇನ್ನೇನು ಶುರುವಾಗಬೇಕು. ಆ ಹಂತದಲ್ಲಿ ನಡೀತಾ ಇದೆ. ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿ ಧ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಇನ್ನೇನು ಶಸ್ತ್ರಗಳ ಪ್ರವಾಹ ಶುರುವಾಗಬೇಕು. ಆ ಸನ್ನಿವೇಶದಲ್ಲಿದೆ. ಎಷ್ಟು ಮುಖ್ಯವಾದ ಸಮಯ ಅಂದರೆ ವೇಳೆಯೇ ಇಲ್ಲ, ಗೊಂದಲ ನೋಡಿ ಭಾರಿ ದೊಡ್ಡ ಗೊಂದಲ. ಅಲ್ಲಿ ಉತ್ತರ ಹೇಗೆ ಬರಬೇಕು ಅಂದರೆ ಇನ್ಸ್ಟೆಂಟ್ ಕ್ಯೂರ್ ಅಂತ ಹೇಳ್ತೇವಲ್ಲ, ಆ ರೀತಿ ಕ್ಯೂರ್ ಮಾಡಬೇಕೀಗ. ಅಂಥ ಶಕ್ತಿ ಭಗವಂತನಲ್ಲಿದೆ ಅನ್ನೋದನ್ನು ಗುರುತಿಸಿ ಅರ್ಜುನ ಮಾತಾಡ್ತಾ ಇದ್ದ. ಈಗ ನಮಗೆ ಒಟ್ಟಾಗಿ ಭಗವದ್ಗೀತೆಯ ಶೋಕ ಕೇಳಿದಾಗ ಆಗೋದಿಷ್ಟೇ, ಭಗವದ್ಗೀತೆ ಯಾತಕ್ಕೆ ಸಾರ್ವತ್ರಿಕ ಗ್ರಂಥವಾಯಿತು, ಸಾರ್ವಜನಿಕ ಗ್ರಂಥವಾಯಿತು ಅಂದರೆ, ಸಾರ್ವದೇಶಿಕ ಗ್ರಂಥವಾಯಿತು ಅಂದರೆ ಉತ್ತರ ಇದೆ. ಪ್ರತಿಯೊಬ್ಬನಿಗೂ ಸಮಸ್ಯೆ ಇದೆ, ಅರ್ಜುನಿಗೂ ಸಮಸ್ಯೆ ಇತ್ತು. ಅರ್ಜುನನ ಸಮಸ್ಯೆ ಎಂಬುದು ಸಾಂಕೇತಿಕ, ವಿಶ್ವದಲ್ಲಿ ಸಮಸ್ಯೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯೇ ಇಲ್ಲ, ಇದ್ರೆ ಜಗತ್ತಿನಲ್ಲಿ ಇರ್ತಾನೆ ಇರಲಿಲ್ಲ. ಇವತ್ತು ನಾವು ಬದುಕಿದ್ದೇವೆ ಅಂದರೆ ಸಮಸ್ಯೆ ಇದೆ ಅಂತ ಅರ್ಥ. ಸಮಸ್ಯೆ ಇಲ್ಲದ ಜಗತ್ತಿನಲ್ಲಿ ಯಾರೂ ಇಲ್ಲ, ಅಂದಮೇಲೆ ಅದು ಪರಿಹಾರ ಬೇಕೇ ಬೇಕಲ್ಲ. ಅಂಥ ಪರಿಹಾರ ಬೇಕಾಗ ಅರ್ಜುನನನ್ನು ಒಂದು ದೃಷ್ಟಾಂತ ಮಾಡಿ ನಿದರ್ಶನ ಮಾಡಿಕೊಂಡು ಬಿಟ್ಟು ಭಗವಂತ ಕೊಟ್ಟ ಉತ್ತರ ವಿಶ್ವಕ್ಕೇ ಕೊಟ್ಟಂಥ ಉತ್ತರವಾಯ್ತದ. ಅಂದರೆ ಆ ಪ್ರಸಂಗದಲ್ಲಿ ಬಂದ ಉತ್ತರ ವಿಶ್ವಕ್ಕೆ ಕೊಟ್ಟ ಸಂದೇಶ, ಅರ್ಜುನ ಒಬ್ಬನಿಗೆ ಕೊಟ್ಟ ಸಂದೇಶ ವಿಶ್ವದ ಎಲ್ಲ ಜನರಿಗೂ ಕೂಡ ಕೊಟ್ಟಂಥ ಸಂದೇಶವಾಗಲಿಕ್ಕೆ ಅದೇ ಕಾರಣ. ಭಗವದ್ಗೀತೆ ಯಾವಾಗ ಬೇಡವಾಗ್ತಿತ್ತು ಗೊತ್ತಾ ನಮಗೆ? ನಿಮಗೆ ಸಮಸ್ಯೆ ಇಲ್ಲ, ಭಗವದ್ಗೀತೆ ಬೇಕಾಗ್ತಿದ್ದಿಲ್ಲ. ಆದರೆ ಸಮಸ್ಯೆ ಇಲ್ಲ ಅನ್ನೋ ಮನುಷ್ಯ ಸಿಗಲಿ ನೋಡೋಣಂತೆ, ಒಬ್ಬನ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಳ್ಳಿ, ಸಾಧ್ಯವೇ ಇಲ್ಲ. ಸಮಸ್ಯೆ ಇಲ್ಲ ಅನ್ನೋ ಮಾತನ್ನು ಹೇಳೋದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನೇ ದಾಸರು ಪುರಂದರದಾಸ ಹೇಳ್ಬೇಕಾದ್ರೆ ಹೇಳ್ತಾರೆ, ಅನುಗಾಲವೂ ಚಿಂತೆ ಜೀವಕ್ಕೆ ಅಂತ ಹೇಳಿದ್ರು. ಪ್ರತಿಯೊಬ್ಬನಿಗೂ ಚಿಂತೆ, ಮಕ್ಕಳಿದ್ದಾರಂತೆ ಅವನಿಗೆ ಚಿಂತೆ, ಅಯ್ಯೋ ಮಕ್ಕಳಿದ್ದಾರೆ ಅವ್ರು ಹೇಗೆ ಸೆಟಪ್ ಮಾಡಬೇಕು ಅಂತ ಆ ಯೋಚನೆ ಅವನಿಗೆ. ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ, ಇಲ್ಲೇ ಇಲ್ಲ ಅಂತ ಅವ್ರದ್ದೇ ಹೊಸ ರೀತಿಯಾದ ಗೋಳುಗಳು, ಇದ್ದವರು ಗೋಳು ಬೇರೆ, ಇಲ್ಲದೇ ಇದ್ದವರು ಗೋಳು ಬೇರೆ. ಆಮೇಲೆ ಮತಿಹೀನ ಗುಣವಂತನಾದರೂ ಚಿಂತೆ, ಭಾರಿ ಬುದ್ಧಿವಂತ ಹುಡುಗ, ಇವನು ಯಾವ ಕೋರ್ಸಿಗೆ ಹಾಕಬೇಕು ಅಂತ ದೊಡ್ಡ ಸಮಸ್ಯೆ ಅವನಿಗೆ. ದಡ್ಡ, ಇವನು ಎಲ್ಲಿ ಯಾವ ಟ್ಯೂಷನ್ ಕಳಿಸ್ಬೇಕು ಅಂತ ಇವನ ಚಿಂತೆ. ಮತ್ತೆ ಇವತ್ತು ಯೋಚನೆ ಮಾಡಿ, ಯಾವ ಕೆಲಸದಲ್ಲೂ ಕೂಡ ಹೆಚ್ಚು ಊಟ ಆಗಿಬಿಡ್ತದೆ ದೊಡ್ಡ ಸಮಸ್ಯೆ. ಎಲ್ಲಿ ಹಾಸಿಗೆ ಹುಡುಕ್ಬೇಕು ಉಳ್ಕೊಂಡ್ಬಿಡ್ತಾನೆ ಪಾಪ. ತುಂಬಾ ಕೈ ತೊಳೆಯೋದ ಸಮಸ್ಯೆ ನಮ್ಮ ಜನಗಳಿಗೆ ಪ್ರಸಮಾರಂಭದಲ್ಲಿ, ಕೈ ತೊಳೆಯೋದು ದೊಡ್ಡ ಸಮಸ್ಯೆ, ಕೈ ತೊಳಿತಿರ್ಲಿಕ್ಕೇನೆ ಮತ್ತೆ ಎಲ್ಲಿ ಕೊಡಬೇಕು ಸಮಸ್ಯೆ. ಇನ್ನು ಊಟ ಆಗದಿದ್ದವನಿಗೆ ಎಲ್ಲೆಲ್ಲಿ ಆಗ್ತಾರೆ ಅವನ ಸಮಸ್ಯೆ. ಮತ್ತೆ ಪಾಪ ಇನ್ನು ಬಸ್ ಹುಡುಕೋದು ಇವನ ಸಮಸ್ಯೆ. ದಿನ ಬೆಳಗಾದರೆ ಯಾವುದೋ ಕ್ಷಣದಲ್ಲಿ ಅಲ್ಲ, ಎವ್ರಿ ಮೊಮೆಂಟ್ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ. ಎವ್ರಿ ಮೊಮೆಂಟ್ ಸಮಸ್ಯೆ. ಇದು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದೊಳಗೆ ಸಮಸ್ಯೆ ನಮಗೆಲ್ಲ ಇದೆ ಅಂದ ಮೇಲೆ ಉತ್ತರ ಎಲ್ಲರಿಗೂ ಬೇಕು ಅಂತಾಯ್ತಲ್ಲ, ಯಾರನ್ನ ಕೇಳಬೇಕು ಅನ್ನೋದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಭಗವಂತನನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ಭಗವಂತನನ್ನೇ ಕೇಳಬೇಕು. ಪೃಚ್ಛಾಮಿ ತ್ವಾಂ ಅಂತ ಕೇಳಿದ, ನಿನ್ನನ್ನು ನಾನು ಕೇಳ್ತೇನೆ. ನಮಗೊಂದು ಸಮಸ್ಯೆ, ಅವನ್ನೇ ಯಾಕೆ ಕೇಳಬೇಕು ಅಂತ ಸಮಸ್ಯೆ. ಅವನ್ನೇ ಯಾಕೆ ಕೇಳಬೇಕು? ಉತ್ತರ ಭಾರಿ ಸುಲಭ. ಯಾವ ಸಮಸ್ಯೆನೂ ಎಂದೂ ಇಲ್ಲದೆ ಇರತಕ್ಕಂತ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಭಗವಂತ ಒಬ್ಬನೇ, ಎಂದೂ ಸಮಸ್ಯೆ ಇಲ್ಲ ಅವನಿಗೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಭಗವಂತನ ಪೂರ್ಣತ್ವ ಅರ್ಥ ಮಾಡಿಕೊಂಡವರಿಗೆ ಅವನನ್ನೇ ಯಾತಕ್ಕೆ ಕೇಳಬೇಕು ಅಂತ ಗೊತ್ತಾಯ್ತು. ಸಮಸ್ಯೆ ಹೆಸರು ಭಗವಂತನಿಗಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ಎಲ್ಲ ಅನುಗಾಲವು ಚಿಂತೆ ಜೀವಕ್ಕೆ ಅಂತ ಹೇಳಿ ಕೊನೆಗೆ ಹೇಳ್ತಾರೆ, ನಮ್ಮ ಪುರಂದರ ವಿಠಲನ ಚಿಂತೆ ನಿಶ್ಚಿಂತೆ ಅಂತ ಹೇಳಿಬಿಟ್ಟು. ನಮ್ಮ ಪುರಂದರ ವಿಠಲನ ಚಿಂತೆ ನಿಶ್ಚಿಂತೆ, ಯಾತಕ್ಕೆ ಅವನಿಗೆ ಚಿಂತೆ ಇಲ್ಲ? ಆದ್ದರಿಂದ ಈಗ ನಮಗೆ ದೇವರು ಅನ್ನೋ ಕಾನ್ಸೆಪ್ಟ್ ಯಾತಕ್ಕೆ ಬೇಕು ಅಂತ ಗೊತ್ತಾಯ್ತು. ತುಂಬಾ ಜನ ನಾಸ್ತಿಕರು ಇರ್ತಾರೆ, ಅವರಿಗೆ ಉತ್ತರದ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಎಲ್ಲ ಸಮಸ್ಯೆ ಇರೋರಷ್ಟೇ, ಅವನಿಗೆ ದೇವರಿಲ್ಲ ಅಂತಾನಲ್ಲ, ಸಮಸ್ಯೆ ಇಲ್ಲದೆ ಇದ್ದವನಿಲ್ಲ ಅಂತ ಅರ್ಥ. ಸೊ ಸಮಸ್ಯೆಯಲ್ಲೇ ಸಾಯ್ಬೇಕಾಗತ್ತೆ, ಅವನಿಗೆ ಬೇರೆ ದಾರಿಯೇ ಇಲ್ಲ. ಆದರೆ ಭಗವಂತ ಇದ್ದಾನೆ ಅಂತ ಗೊತ್ತಾದರೆ, ಅವನಿಗೆ ಸಮಸ್ಯೆ ಇಲ್ಲ ಅಂತ ಗೊತ್ತಾದರೆ ಅವನ ಬ್ರಹ್ಮ ಅಂತ ಅದಕ್ಕೆ ಕರೀತಾರೆ. ಬ್ರಹ್ಮ ಅಂತ ಭಗವಂತನಿಗೆ ಯಾತಕ್ಕೆ ಹೆಸರು? ಸಮಸ್ಯೆ ಇಲ್ಲದವನು ಅಂತ ಅರ್ಥ. ಯಾತಕ್ಕೆ? ಬ್ರಹ್ಮ ಅಂದರೆ ಗುಣಪೂರ್ಣ ಅಂತ ಅರ್ಥ. ಬೃಹಂತೇಹಿ ಅಸ್ಮಿನ್ ಗುಣಾಹ, ಗುಣಗಳಿಂದ ತುಂಬಿದವನು ಭಗವಂತ. ಅಂದರೆ ದೋಷಗಳಿಲ್ಲದವನು ಭಗವಂತ. ಸಮಸ್ಯೆ ಒಂದು ದೋಷ, ಅವನಲ್ಲಿ ಸಮಸ್ಯೆ ಇಲ್ಲ, ದೋಷ ಇಲ್ಲ, ಆದ್ದರಿಂದ ಗುಣಪೂರ್ಣನಾಗಿದ್ದಾನಲ್ಲ, ಅವನ್ನ ಕೇಳಬೇಕು ಅಂತ ಅರ್ಥ. ಇವತ್ತು ದೇವರು ಅನ್ನೋ ಪದ ಬರೀ ಪದ ಅಲ್ಲ, ದೊಡ್ಡ ಕಾನ್ಸೆಪ್ಟ್ ಅದು. ಯಾವುದೇ ದೋಷವಿಲ್ಲದ, ಯಾವುದೇ ಚಿಂತೆ ಇಲ್ಲದ, ಯಾವುದೇ ಸಮಸ್ಯೆ ಇಲ್ಲದ ಪರಿಪೂರ್ಣತಮವಾದ ವಸ್ತುವಿನ ಪರಿಕಲ್ಪನೆಯನ್ನ ನಾವು ದೇವರು ಅನ್ನೋ ಪದದಲ್ಲಿ ಕಾಣುತ್ತೇವೆ. ಅದು ಗೊತ್ತಿದ್ದವನಿಗೆ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಅರ್ಜುನ ದೃಷ್ಟಾಂತ. ಭಗವಂತ ಇದ್ದಾನೆ, ಅವನು ಉಪಯೋಗ ಮಾಡಿಕೊಳ್ಳೋದಕ್ಕೆ ಹೊರಟ, ನಿನ್ನನ್ನೇ ಕೇಳ್ತೇನೆ ಅಂತ ಕೇಳಿದ. ಆಗ ಕೇಳೋ ರೀತಿಯಲ್ಲೂ ಕೇಳಿದ. ಮುಂದೆ ಈಗ ಭಗವಂತ ತಾನು ಮಾತಾಡಬೇಕಾಯಿತು. ಮೊದಲೇ ಹೇಳಿದೆ, ಭಗವದ್ಗೀತೆ ಸಾರ್ವಜನಿಕ ಗ್ರಂಥವಾಗಲಿಕ್ಕೆ ಇದೇ ಕಾರಣವಾದ್ದರಿಂದ ಇವತ್ತು ಭಗವದ್ಗೀತೆ ನಿತ್ಯ ಪಾರಾಯಣದ ಗ್ರಂಥವಾಗಲಿಕ್ಕೆ, ಪ್ರತಿಯೊಬ್ಬ ಜನ ಓದಲಿಕ್ಕೆ, ಪ್ರತಿಯೊಬ್ಬ ಜನ ತಿಳ್ಕೊಳ್ಳೋದಕ್ಕೆ. ಭಗವದ್ಗೀತೆ ಯಾರು ಕೇಳಬೇಕು ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಇಷ್ಟೇ. ಊಟಕ್ಕೆ ಯಾರಿಗೆ ಹಾಕಬೇಕು? ಹಸಿದು ಬಂದವನಿಗೆ ಅಶನವೀಯಲು ಬೇಕು ಅಂತ ಒಂದು ದಾಸರಾಯರ ಮಾತು. ಹಸಿವಿದ್ದವರಿಗೆ ಊಟ ಹಾಕಬೇಕು. ಸಮಸ್ಯೆ ಎಲ್ಲರಿಗಿರೋದ್ರಿಂದ ಭಗವದ್ಗೀತೆ ಕೇಳೋ ಹಕ್ಕು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಇದೆ ಅಂತ ಆಚಾರ್ಯರು ಸಾರುತ್ತಾರೆ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀರ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಭಾಗವತದ ಶ್ಲೋಕ ಅದು. ಸಮಸ್ಯೆ ಇರೋ ಪ್ರತಿಯೊಬ್ಬರು ಕೂಡ, ಯಾವ ಜಾತಿಯವರು ಬೇಕಾದರೂ ಆಗಿರಲಿ, ಯಾವ ದೇಶದವರು ಬೇಕಾದರೂ ಆಗಿರಲಿ, ಯಾವ ವಯಸ್ಸಿನವರು ಬೇಕಾದರೂ ಆಗಿರಲಿ, ಸಮಸ್ಯೆ ಇದೆ, ಭಗವಂತನನ್ನು ಕೇಳಿಕೊಡಬೇಕು, ಮಹಾಭಾರತ ಕೇಳಲೇಬೇಕು ಅಂತ ಹೇಳಿದರು. ಮಹಾಭಾರತ ಕೇಳಬೇಕು ಅಂತ ಹೇಳಿದರು, ಭಗವದ್ಗೀತೆ ಕೇಳಬೇಕು ಅಂತ ಹೇಳಲಿಲ್ಲ ಅಂದರೆ ಭಗವದ್ಗೀತೆ ಬರೋದೆಲ್ಲಿ? ಮಹಾಭಾರತದಲ್ಲೇನೆ. ಅದನ್ನು ಮಹಾಭಾರತ ಎಲ್ಲರಿಗೂ ಕಂಪಲ್ಸರಿ ಅಂದರೂ ಒಂದೇ, ಭಗವದ್ಗೀತೆ ಕಡ್ಡಾಯ ಅಂದರೂ ಒಂದೇ. ಆ ಭಗವದ್ಗೀತೆ ಹೀಗೆ ಜನ ಜನದ ಪ್ರತಿಯೊಬ್ಬರ ಗ್ರಂಥವಾಗಿ ಬಂತು. ಅರ್ಜುನ ಇನ್ನೂ ಭಗವಂತ ಮಾತಾಡಿಲ್ಲ, ಇನ್ನೊಂದು ಶ್ಲೋಕ ಆದ್ಮೇಲೆ ಮಾತಾಡ್ತಾನೆ ಭಗವಂತ. ಮುಖ್ಯ ಉಪದೇಶ ಪರಾವಣ ಇನ್ನೊಂದು ಶ್ಲೋಕ ಬಾಕಿ ಉಳ್ಕೊಂಡಿದೆ. ಅದೇನು ಅಂದರೆ, ಶಿಷ್ಯ ಅಂತ ಒಪ್ಪಿಕೊಂಡಾಯಿತು, ಪ್ರಪನ್ನ ಅಂತ ಕರೆದಾಯಿತು, ಎಲ್ಲ ಆಯಿತು, ಇನ್ನೂ ಭಗವಂತ ಬಾಯಿ ಬಿಟ್ಟಿಲ್ಲ. ಆಗ ಅರ್ಜುನ ಮಾತಾಡಿದ, ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕ ಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಇದು ಅರ್ಜುನನ ಕೊನೆಯ ಶ್ಲೋಕ ಇದು. ಈ ಉಪದೇಶದ ಘಟ್ಟದಲ್ಲಿ, ಪ್ರಾರ್ಥನೆಯ ಘಟ್ಟದಲ್ಲಿ ಕೊನೆಯ ಶ್ಲೋಕ ಇದು. ನಹಿ ಪ್ರಪಶ್ಯಾಮಿ ಮಮ ಅಪನುದ್ಯಾತ್ ಯಚ್ಛೋಕಂ ಉಚ್ಛೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮೌ ಅಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಾಂ ಅಪಿಚ ಆಧಿಪತ್ಯಂ. ಅದರ್ಥ, ಕೃಷ್ಣ ಪ್ರಶ್ನೆ ಕೇಳಬಹುದು, ಅದಕ್ಕೆ ಉತ್ತರ. ಅರ್ಜುನ, ನೀನು ಪ್ರಶ್ನೆಗೆ ಉತ್ತರ ಕೊಡಲು ನಾನು ಹೋಗೋದಿಲ್ಲ, ನೀನು ಬೇರೆ ಏನಾದ್ರು ಕೊಟ್ಟು ಬಿಡ್ತೇನೆ, ತಗೊಂಡು ಬಿಡು ಸಾಕು ಅಂತ ಕೇಳಿದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಬೇರೆ ಏನಾದ್ರು ಕೊಡ್ತೇನೆ, ತಗೊಂಡು ಬಿಡು. ಅದಕ್ಕೆ ಅರ್ಜುನ ಹೇಳ್ತಾನೆ, ಬೇರೆ ಕೊಟ್ಟರೆ ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾನೆ. ಯಾತಕ್ಕೆ? ನನ್ನ ಸಮಸ್ಯೆ ಪರಿಹಾರ ಆಗಬೇಕೀಗ. ನನ್ನ ಸಮಸ್ಯೆ ಪರಿಹಾರ ಆಗಲಿಕ್ಕೆ ನಹಿ ಪ್ರಪಶ್ಯಾಮಿ, ನನಗೆ ಬೇರೊಂದು ದಾರಿ ಕಾಣ್ತಾನೇ ಇಲ್ಲ. ಯಾವುದು ಸಮಸ್ಯೆ ನಿಂದು? ಉಚ್ಛೋಕ ಯಚ್ಛೋಷಣ ಇಂದ್ರಿಯಾಣಾಂ, ಯಚ್ಛೋಕ ಮುಚ್ಛೋಷಣ ಇಂದ್ರಿಯಾಣಾಂ. ನನಗೆ ಶೋಕ ಕವಿದಿದೆ, ದುಃಖ ಬಂದಿದೆ, ಇಂದ್ರಿಯಗಳೆಲ್ಲ ಒಣಗಿ ಹೋಗ್ತಾ ಇವೆ ಅಂತ ಹೇಳ್ತಾರೆ. ಇಂದ್ರಿಯಗಳೆಲ್ಲ ಶಿಥಿಲವಾಗ್ತಾ ಇವೆ. ಇದನ್ನು ತಪ್ಪಿಸ್ತಕ್ಕಂಥ ಮತ್ತೊಂದು ಪರಿಹಾರ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಅಂದರೆ ಬೇರೆ ಯಾವ ಪರಿಹಾರವೂ ಇದಕ್ಕೆ ಇಲ್ಲ. ನನ್ನನ್ನು ಉದ್ಧಾರ ಮಾಡತಕ್ಕಂಥ ಬೇರೊಂದು ಹಾದಿ ಇಲ್ಲ, ನನಗೆ ಕಾಣ್ತಾನೇ ಇಲ್ಲ, ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೇನೆ ಅಂತ ಸ್ಪಷ್ಟ ಮಾಡ್ತಾ ಇದ್ದ. ಯಶೋಕ ಮುಚ್ಚೋಷಣ ಯಾವುದದು? ಅಪನುದ್ಯಾತ್. ಯಶೋಕಂ ಅಪನುದ್ಯಾತ್, ನನಗೆ ಉಂಟಾಗಿರುವ ಶೋಕವನ್ನು ತೆಗಿಲಿಕ್ಕೆ ಬೇರೊಂದು ದಾರಿ ಕಾಣ್ತಾ ಇಲ್ಲ. ಅರ್ಜುನ, ಯಾಕೆ ಯೋಚನೆ ಮಾಡ್ತೀಯ? ನೀನು ಏನಾದ್ರು ಕೊಟ್ಟು ಬಿಟ್ರೆ, ಏನು ಕೊಟ್ಟರು ಕಾಣ್ತಾ ಇಲ್ಲ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ಈ ರೀತಿ ಕೇಳಿಬಿಟ್ರೆ ನೋಡಯ್ಯ, ರಾಜ್ಯ ಕೋಶ ಯುದ್ಧ ಗಿದ್ದ ಅಂತ ಮಾತಾಡ್ತೀಯಲ್ಲ, ರಾಜ್ಯನೇ ಕೊಟ್ಟುಬಿಟ್ರೆ, ನಿನಗೆ ರಾಜ್ಯನೇ ಕೊಟ್ಟುಬಿಟ್ರೆ. ಅರ್ಜುನ ಹೇಳ್ತಾನೆ, ರಾಜ್ಯ ಕೊಟ್ಟು ನನ್ನ ಸಮಸ್ಯೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ರಾಜ್ಯ ಕೊಟ್ಟರು ಕೂಡ ನನ್ನ ಧರ್ಮಾಧರ್ಮದ ಬಗ್ಗೆ ಗೊಂದಲ ಬಂದಿದೆಯಲ್ಲ ಅದು ಹೋಗೋದಿಲ್ಲ. ಎಂಥ ರಾಜ್ಯ ಕೊಟ್ಟರೆ? ಸಣ್ಣ ಪುಟ್ಟ ರಾಜ್ಯ ಕೊಟ್ಟರೆ ಹೋಗ್ಲಿಕ್ಕಿಲ್ಲ, ದೊಡ್ಡ ರಾಜ್ಯ ಕೊಟ್ಟುಬಿಟ್ರೆ? ಅರ್ಜುನ ಹೇಳ್ತಾನೆ, ದೊಡ್ಡ ರಾಜ್ಯ ಅಂತಿಂತ ದೊಡ್ಡ ರಾಜ್ಯ ಅಲ್ಲ, ಅವಾಪ್ಯ ಭೂಮವು ಅಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ. ಅವಾಪ್ಯ ಭೂಮವು ಅಸಪತ್ನಂ, ಕೆಲ ರಾಜ್ಯ ಕೊಟ್ಟಾಗ ಹೇಳ್ತಾನೆ, ನೋಡಯ್ಯ ರಾಜ್ಯ ಕೊಟ್ಬಿಡ್ತೇನೆ, ಹುಷಾರು, ತುಂಬ ಶತ್ರುಗಳು ಕಾಯ್ತಾ ಇದ್ದಾರೆ, ಹುಷಾರು ಅಂತ ಹೇಳಿಬಿಡ್ತಾರೆ. ಇವನು ಪಟ್ಟಾಭಿಷೇಕ ಮಾಡಿಸಿಕೊಳ್ಳೋದು ಹೋದಾನೆ ಗಾಬರಿ ಶುರುವಾಗಿರುತ್ತೆ. ಪಟ್ಟಾಭಿಷೇಕ ಹೊತ್ತಿಗೆ ಹೊಡೆದು ಬಿಡ್ತಾರೋ ಏನು ಗತಿಯೋ? ಬೈ ಆತಂಕ ಆತಂಕ ಆತಂಕ, ಎಷ್ಟು ಮುಳ್ಳಿನ ಹಾಸಿಗೆ ಅಂತಾರಲ್ಲ ಹಾಗಾಗಿ ಬಿಡುತ್ತೆ. ಅಂಥ ರಾಜ್ಯ ಕೊಟ್ರೆ ಅರ್ಜುನ, ನಿನಗೆ ಅಂಥ ರಾಜ್ಯ ಕೊಡೋದಿಲ್ಲಯ್ಯ. ಅಸಪತ್ನಂ, ಸಪತ್ನರು ಅಂದರೆ ಪ್ರತಿಸ್ಪರ್ಧಿ ರಾಜರುಗಳು, ಅಸಪತ್ನಂ ಅಂಥ ರಾಜರುಗಳೇ ಇಲ್ಲ, ನೀನೊಬ್ಬ ಚಕ್ರವರ್ತಿ, ಅಂಥ ರಾಜ್ಯ ಕೊಟ್ಟು ಬಿಟ್ರೆ? ಅರ್ಜುನ ಹೇಳ್ತಾನೆ, ನನಗೆ ಅದೂ ಬೇಕಾಗಿಲ್ಲ ಅಂತ ಹೇಳಿದಾನೆ. ಇನ್ನು ಕೆಲವು ರಾಜ್ಯ ಇರುತ್ತೆ, ರಾಜ್ಯ ಕೊಟ್ಬಿಟ್ಟಿದ್ದಾರೆ, ಹೇಳ್ತಾರೆ ಹುಷಾರು, ಕೋಶದಲ್ಲಿ ಹಣವೇ ಇಲ್ಲ, ನಮ್ಮಲ್ಲಿ ಆಗ ಪೇಪರ್ಲ್ಲಿ ಬರ್ತಾ ಇರುತ್ತೆ, ಸರ್ಕಾರದ ಆರ್ಥಿಕ ಸ್ಥಿತಿ ಏನೂ ಪ್ರಯೋಜನ ಇಲ್ಲ ಅಂತೇಳಿ ಅದನ್ನು ಕೊಟ್ಟುಬಿಟ್ರೆ? ಕೃಷ್ಣ ಅರ್ಜುನ ಹೇಳ್ತಾನೆ, ವೃದ್ಧಂ, ವೃದ್ಧಂ ಅಂದರೆ ಸಂಪೂರ್ಣ ಸಮೃದ್ಧಂ, ತುಂಬಿ ತುಳುತಕ್ಕಂಥ ಸಂಪತ್ತಿದೆ, ಒಬ್ಬ ಶತ್ರುಗಳು ಇಲ್ಲ, ಅಂಥ ರಾಜ್ಯ ಕೊಟ್ರೆ ಅಂಥ ರಾಜ್ಯವು ನನಗೆ ಸಮಾಧಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಒತ್ತಿ ಹೇಳ್ತಾನೆ, ಆ ರಾಜ್ಯ ಈ ರಾಜ್ಯ ಅಂಗ ವಂಗ ಕಳಿಂಗ ಕಾಶ್ಮೀರ ಇವೆಲ್ಲ ಅಲ್ಲ ಕೃಷ್ಣ, ಸುರಾಣಾಮಪಿ ಚಾಧಿಪತ್ಯಂ, ದೇವತೆಗಳ ರಾಜ್ಯವನ್ನು ಕೊಟ್ಟರು ಕೂಡ ಅಂದರೆ ಇಂದ್ರ ಪದವಿಯನ್ನು ಕೊಟ್ಟರು ಕೂಡ ನನಗೆ ಸಮಾಧಾನವಾಗೋದಿಲ್ಲ ಅಂತ ಹೇಳ್ತಾರೆ. ನಮಗೀಗ ಅರ್ಥ ಆಗಬೇಕು, ಭಗವದ್ಗೀತೆ ಕೇಳೋದ್ರೆ ಇಂದ್ರ ಪದವಿಗಿಂತ ದೊಡ್ಡದು ಅಂತ ಅರ್ಥ. ಅದು ಈ ಅರ್ಜುನ ಈ ಮಾತನ್ನ ತಮಾಷೆ ಹೇಳ್ತಾ ಇಲ್ಲ, ನನಗೆ ಇಂದ್ರ ಪದವಿ ಕೊಟ್ಟರು ಬೇಡ ಅಂತ ಅರ್ಜುನ ಹೇಳ್ತಾನೆ. ಆ ಹೇಳೋ ಅರ್ಜುನ ಯಾರು ಗೊತ್ತೇನು? ಸ್ವತಃ ಇಂದ್ರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಂದ್ರನೇ ಇಂದ್ರ ಪದವಿ ಬೇಡ ಅಂತ ಹೇಳ್ತಾ ಇದ್ದಾನೆ. ನನಗೆ ಇಂದ್ರ ಪದವಿ ಕೊಟ್ಟರೆ ಇಂದ್ರನಾಗಿದ್ದೇನೆ, ತಗೊಂಡು ಏನು ಉಪಯೋಗ ಇದ್ರೆ ಅಂದೀಗ? ಏನು ಪ್ರಯೋಜನ ಇಲ್ಲ. ನಮ್ಮ ಭಗವದ್ಗೀತೆಯ ಎತ್ತರ ಎಷ್ಟು ದೊಡ್ಡದು ಗೊತ್ತಾ? ಇಂದ್ರಾದಿ ದೇವತೆಗಳ ಪದವಿಯನ್ನು ಕೂಡ ಮೀರಿಸ್ತಕ್ಕಂಥ ಶಕ್ತಿ ಭಗವದ್ಗೀತೆಯ ಜ್ಞಾನ ಭಂಡಾರಕ್ಕಿರೋದ್ರಿಂದ ಅದೇ ನಮಗೆ ಬೇಕು ಅನ್ನೋದು ಅರ್ಜುನನ ಹಠ. ಉದಾಹರಣೆ ನೋಡಿಬೇಕಾದ್ರೆ ನಮಗನ್ಸುತ್ತೆ, ಅದೇ ಹೇಗೆ ಸಾಧ್ಯ ಇದು, ಇಷ್ಟೆಲ್ಲ ಕೊಟ್ಟ ಸಮಾಧಾನ ಆಗಬೇಕಲ್ಲ ಅಂತ ಕೇಳಿದರೆ ಆಗೋದಿಲ್ಲ. ವಿದ್ಯಾರ್ಥಿ ಇರ್ತಾನೆ, ರಿಸಲ್ಟ್ ಬಂದಿರುತ್ತೆ, ಫೇಲ್ ಆಗಿಬಿಟ್ಟಿರ್ತಾನೆ, ಅಳ್ತಾ ಕೂತಿರ್ತಾನೆ, ಯಾರೋ ಬರ್ತಾರೆ, ನೋಡಯ್ಯ ನೀ ಸೀಟ್ ತಂದಿದ್ದೇನೆ ತಗೋ, ಇನ್ನೂ ಸೀಟ್ ಬರುತ್ತೋ ನೀನು, ಅದೇ ಸೀಟ್ ಬೇರೆ ಕೇಳು ಅನ್ಕೋತಾನೆ ಪಾಪ, ಮೃಷ್ಟಾನ್ನ ಭೋಜನ ಕೊಡ್ತೇನೆ ಬಾ ಅಂದಾಗಲ್ಲ ಸಿಟ್ಟು ಬರುತ್ತೆ ಪಾಪ ಅವನಿಗೆ. ಯಾತಕ್ಕೆ? ಯಾವುದು ಸಬ್ಸ್ಟಿಟ್ಯೂಟ್ ಅಲ್ಲ ಅದಕ್ಕೆ, ಅವನ ಸಬ್ಸ್ಟಿಟ್ಯೂಟ್ ಒಂದೇ. ಈಗ ಇನ್ನೊಬ್ಬನ ಏನು ಕೊಟ್ಟರು ಬೇಡ ಅಂತ ಹೇಳ್ತಾನೆ, ಇದು ಕೊಟ್ಟರೆ ಎಷ್ಟೇ ಬಿಡ್ತಾನೆ, ಕೆಲವೊಮ್ಮೆ ತುಂಬ ಲೋಟ ಕಾಫಿ ಗಿಫಿ ಭಾರಿ ಪ್ರಿಯ ಪಾಪ, ಆವತ್ತಿನ ಅದೋ ಪ್ರಿಯ ಆಗಿಬಿಡುತ್ತೆ, ಎಷ್ಟು ಬಿಡ್ತಾನೆ ಆ ಕಡೆಗೆ. ಆಗ ಒಂದು ಸುದ್ದಿ ಅವನಿಗೆ ಭಾರಿ ಸಂತೋಷ ಕೊಡುತ್ತೆ, ತಂದೆ ಬಂದ, ತಾಯಿ ಬಂದ, ಸಮಾಧಾನ, ಏನು ಸಮಾಧಾನ ಮಾಡಿ, ಸಮಾಧಾನವಾಗ್ತಾನೆ ಇಲ್ಲ. ಇದು ಯಾರಿಗೆ? ಮೊದಲೇ ಹೇಳಿದ್ದೇನೆ, ಮರ್ಯಾದೆ ಇರೋ ಹುಡುಗರಿಗೆ, ಉಳಿದವರಾದ್ರೆ ಫೇಲ್ ಆಗಿದ್ದೇ ಹೇಳ್ಕೊಂಡ್ಬಿಟ್ರೆ ಅವ್ರಿಗೇನು ದೊಡ್ಡದಸ್ತಿಕೆ ಅಲ್ಲ. ಅಂಥದ್ದನ್ನ ಇದ್ದೇ ಇರ್ತಾರ, ಆದ್ರಿಂದ ಅದು ನಮಗೆ ಮುಖ್ಯ ಅಲ್ಲ. ನಿಜವಾಗ್ಲು ಕಮಿಟೆಡ್ ಸ್ಟೂಡೆಂಟ್ ಇರ್ತಾರಲ್ಲ ಅವನಿಗೆ ಹೇಳಿದ ಮಾತು ಇದೆಲ್ಲ ಕೂಡ, ಬದ್ಧ ವಿದ್ಯಾರ್ಥಿ ಇರ್ತಾರಲ್ಲ ಅವನಿಗೆ ಹೇಳಿದ ಮಾತು. ತುಂಬ ಅಳತಾ ಇರ್ತಾನೆ, ಕೆಲವೊಂದು ಸತ್ಯ ಹೋಗ್ಬಿಡ್ತಾರೆ, ನೋಡ್ತೇವಲ್ಲ ಈಗ ಎಷ್ಟೋ ಶ್ರೀಮಂತರ ಮಕ್ಕಳು, ಪಾಪ ದೊಡ್ಡ ಅಧಿಕಾರಿಗಳ ಮಕ್ಕಳು, ಫೇಲ್ ಆಗಿ ಸತ್ತವರಲ್ಲ, ಫೇಲ್ ಆಗ್ಬೋದು ಅಂತ ತಿಳ್ಕೊಂಡೇ ಸತ್ತವರು ಸಿಗ್ತಾರೆ ಪಾಪ, ಅಷ್ಟವರಿಗೆ ಅಭಿಮಾನ ಕಾಡ್ತಾ ಇರುತ್ತೆ. ಆಗ ಅಳತಾ ಕೂತಿರ್ತಾನೆ, ಯಾವುದು ಸಮಾಧಾನ ಆಗೋದಿಲ್ಲ. ಕೊನೆಗೆ ಯಾರು ಓಡ್ಕೊತಾ ಒಬ್ಬರು ಬರ್ತಾನೆ, ನೋಡಯ್ಯ ರಿಸಲ್ಟ್ ತಪ್ಪು ಅನೌನ್ಸ್ ಆಗಿತ್ತಂತೆ, ನೀನು ಪಾಸ್ ಆಗಿದ್ದಿ. ಏನಾದ್ರು ಮುಖ ನೋಡ್ಬೇಕಾಗ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ.